ಶೀರ್ಷಿಕೆ ತಂಬೂರಿಯವರು. ತಂಬೂರಿಯವರು ಕರ್ನಾಟಕದ ಜನಪದ ವೃತ್ತಿಗಾಯಕರಲ್ಲಿ ಒಬ್ಬರು. ಲೌಕಿಕ ವೃತ್ತಿಗಾಯಕರ ಗುಂಪಿಗೆ ಸೇರಿದವರು. ಇವರಿಗೆ ಯಾವುದೇ ಧಾರ್ಮಿಕ ವೃತ್ತಿಯೊಂದು ಇಲ್ಲದಿರುವುದರಿಂದ ಲೌಕಿಕ ಧಾರ್ಮಿಕವೆನ್ನದೇ ಎಲ್ಲವನ್ನೂ ಇವರು ಹಾಡಬಲ್ಲರು, ಹಾಡುತ್ತಾರೆ. ಹಾಸನ, ಚಿಕ್ಕಮಗಳೂರು ಹಾಗೂ ಉತ್ತರ ಕೊಡಗಿನ ಸುತ್ತಮುತ್ತ ಇವರು ಕಾಣಸಿಗುತ್ತಾರೆ. ಮಂಟೇಸ್ವಾಮಿಯ ಸಿಸು ಮಕ್ಕಳಾದ ನೀಲಗಾರರಂತೆ ಇವರು ತಂಬೂರಿಯನ್ನೇ ತಮ್ಮ ವಾದ್ಯವನ್ನಾಗಿ ಬಳಸುತ್ತಾರಾದರೂ ವಾದ್ಯ ವಿಶೇಷದ ಏಕತೆಯಿಂದಲೇ ಎರಡು ಸಂಪ್ರದಾಯಗಳಿಗೂ ಒಂದೇ ಮೂಲವನ್ನು ಆರೋಪಿಸುವುದಕ್ಕಾಗುವುದಿಲ್ಲ. ನೀಲಗಾರ ಸಂಪ್ರದಾಯಕ್ಕೆ ಧಾರ್ಮಿಕ ಪರಿವೇಶವಿದೆ. ಶೂದ್ರ ವರ್ಗದ ಎಲ್ಲರೂ ನೀಲಗಾರರಾಗಿದ್ದಾರೆ. ನೀಲಗಾರರು ತಂಬೂರಿ ಜೊತೆಗೆ ಬಳಸುವ ಸಾಧನ ಗಗ್ಗರ. ನೀಲಗಾರರು ಹಾಡುವ ಪ್ರಧಾನ ಕಥೆಯಾದ ಧರೆಗೆ ದೊಡ್ಡವರ ವಚನ ತಂಬೂರಿಯವರಿಗೆ ಅಪರಿಚಿತ ವಸ್ತು. ಈ ಕಾರಣಗಳಿಂದ ಲೌಕಿಕ ಆವರಣದ ತಂಬೂರಿಯವರನ್ನು ಧಾರ್ಮಿಕ ವೃತ್ತಿಗಾಯಕರಾದ ನೀಲಗಾರರ ಸಂಪ್ರದಾಯದೊಡನೆ ಸೇರಿಸುವುದು ಸಮಂಜಸವಲ್ಲ. ತಂಬೂರಿಯವರ ವಾದ್ಯ ತಂಬೂರಿ, ಜೊತೆಗೆ ಬಟ್ಟು ತಾಳ ಹಾಗೂ ಗುಮ್ಮಿಗಳನ್ನು ಬಳಸುತ್ತಾರೆ. ತಂಬೂರಿಯನ್ನು ಕಣಗಲೆ, ಪಕ್ಷೆ, ಕೂಳಿ, ತೇಗ, ಹಲಸು ಮುಂತಾದ ಮರಗಳಲ್ಲಿ ಯಾವುದಾದರೂ ಒಂದರಿಂದ ಮಾಡಿಕೊಳ್ಳುತ್ತಾರೆ. ಸುಮಾರು 3.5 ಅಡಿ ಉದ್ದವಿರುವ ತಂಬೂರಿಯ ಮೇಲುಭಾಗದಲ್ಲಿ ನಾಗರಹಾವಿನ ಹೆಡೆಯ ಕೆತ್ತನೆ ಇರುತ್ತದೆ. ಇರುವ 4 ಉಕ್ಕಿನ ತಂತಿಗಳನ್ನು ಶ್ರುತಿ ಮಾಡಿಕೊಳ್ಳಲು 4 ಬಿರಡೆಗಳಿರುತ್ತದೆ. ನೀಲಗಾರರು ಬಳಸುವ ಢಕ್ಕೆಗೆ ಬದಲಾಗಿ ಇವರು ಗುಮಟೆ ಎಂಬ ಮಣ್ಣಿನ ಸಾಧನವನ್ನು ವಾದ್ಯವನ್ನಾಗಿ ಮಾಡಿಕೊಂಡಿದ್ದಾರೆ. ಸುಮಾರು 8 ಅಂಗುಲ ವ್ಯಾಸವುಳ್ಳ ಬಾಯಿಯ ಆಲಿಕೆಯಾಕಾರದ ಮಣ್ಣಿನ ಸಾಧನದ ಬಾಯಿಯನ್ನು ಆಡಿನ ಚರ್ಮದಿಂದ ಬಂಧಿಸಿರುತ್ತಾರೆ. ತಳಭಾಗವನ್ನು ಮುಚ್ಚಿರುವುದಿಲ್ಲ. ಬಾಯಿಗೆ ಬಂಧಿಸಿರುವ ಚರ್ಮವನ್ನು ಬಲಗೈಯಿಂದ ಬಡಿಯುತ್ತಾ ಎಡಗೈಯಲ್ಲಿ ತಳಭಾಗವನ್ನು ಮುಚ್ಚಿ ಬಿಟ್ಟು ಮಾಡುವುದರಿಂದ ವಾದ್ಯದ ಧ್ವನಿ ಬೇಕೆಂದ ಗತ್ತಿಗೆ ಹೊಂದಿಕೊಳ್ಳುತ್ತದೆ. ಈ ಎರಡು ವಾದ್ಯಗಳಿಗೆ ಬಟ್ಟು ತಾಳ ಪೂರಕವಾಗಿರುತ್ತದೆ. ಲೌಕಿಕ ವೃತ್ತಿಗಾಯಕರಲ್ಲಿ ತಂಬೂರಿಯವರಿಗೆ ಶ್ರೇಷ್ಠ ಸಾಧನ ಲಭ್ಯವಾಗುವುದು ಅವರು ಹಾಡುವ ರಾಮಾಯಣ ಹಾಗೂ ಮಹಾಭಾರತಗಳಿಂದ. ಇವುಗಳಲ್ಲದೆ ಅವರು 20 ಮೀರಿ ಪೌರಾಣಿಕ, ಐತಿಹಾಸಿಕ ಹಾಗೂ ಇತರ ಕಾವ್ಯಗಳನ್ನೂ ಹಾಡುತ್ತಾರೆ. ಜನಪದ ಕಥೆಗಳನ್ನು ಕಾವ್ಯವನ್ನಾಗಿ ಮಾರ್ಪಾಡಿಸಿಕೊಂಡಿರುವುದೇ ಇವರ ಕಾವ್ಯ ಸಂಪತ್ತಿನ ಹೆಚ್ಚಳಕ್ಕೆ ಕಾರಣವಾಗಿದೆ. ಸತ್ಯ ಭೋಜರಾಜ, ಕಾಡು ಸಿದ್ದಮ್ಮ, ಸರ್ಜಪ್ಪ ನಾಯಕ, ಲೋಹಿತ ಕುಮಾರ, ಬಸವಕುಮಾರ, ತಿರುಪತಿ ತಿಮ್ಮಪ್ಪ, ಅಂಜನಾದೇವಿ ಕಥೆ, ಲವಕುಶರ ಕಾಳಗ, ನಿರ್ವಾಣಸ್ವಾಮಿ ಕಥೆ, ಯಲ್ಲಮ್ಮನ ಕಥೆ, ಬಾಲನಾಗಮ್ಮ, ಅರಣ್ಯಕುಮಾರ, ಕೊಡಗಿನ ದೊರೆ, ಬಂಜೆ ಹೊನ್ನಮ್ಮ, ನಂಜುಂಡೇಶ್ವರ, ಬಿಷ್ಟಮ್ಮ ತಾಯಿ, ಭೂದೇವಿ ಬಸವಣ್ಣ, ಭೂತಾಳಿ ಪಟ್ಟಣದ ಋಷಿ, ಬಾಣಂತಿ ಹಾಡು, ಗೊಲ್ಲರ ಹಾಡು, ರಾಮಾಯಣ, ಮಹಾಭಾರತ ಮುಂತಾದ ಕಾವ್ಯಗಳು ತಂಬೂರಿಯವರು ಕನ್ನಡ ಜನಪದ ಕಾವ್ಯ ಭಂಡಾರಕ್ಕೆ ಕೊಟ್ಟಿರುವ ಕೊಡುಗೆಗಳು. ಇವುಗಳ ಜೊತೆಗೆ ಕಥೆಯ ನಡುವೆ ಕೆಲವು ವಿನೋದ ಲಾವಣಿಗಳನ್ನು ಇವರು ಹಾಡುತ್ತಾರೆ. ಎಲ್ಲಾ ವೃತ್ತಿಗಾಯಕರಲ್ಲಿ ಕಂಡುಬರುವ ವಚನ ಇವರಲ್ಲಿಯೂ ಕಂಡುಬಂದರು ಪದ್ಯ ಭಾಗಗಳಿಗೆ ಹೆಚ್ಚು ಪ್ರಾಚುರ್ಯವಿದೆ. ಇವರ ಎಲ್ಲಾ ಕಾವ್ಯಗಳು ರಗಳೆಯನ್ನು ಹೋಲುವ ಛಂದಸ್ಸಿನಲ್ಲೇ ಹರಿಯುತ್ತದೆ. ಧಾರ್ಮಿಕ ವೃತ್ತಿಗಾಯಕರು ಕಥೆ ಮಾಡಲು ಅಪೇಕ್ಷಿಸುವ ಯಾವ ವಿಧವಾದ ಕಟ್ಟುಪಾಡುಗಳನ್ನು ಇವರು ಬಯಸರು. ಜನ ಬಯಸಿದ ಕಡೆಯಲ್ಲಿ ಎತ್ತರವಾದ ಸ್ಥಳದಲ್ಲೋ, ಜಗಲಿಯ ಮೇಲೋ, ಚಪ್ಪರದಲ್ಲೋ ಕುಳಿತು ಕಥೆ ಮಾಡುತ್ತಾರೆ. ಕಥೆ ಮಾಡಲು ಕೊನೆಯ ಪಕ್ಷ 3 ಜನರಾದರೂ ಬೇಕು. ಪ್ರಧಾನ ಗಾಯಕನೊಡನೆ ಉಳಿದವರು ಸೊಲ್ಲು ಕೊಡುತ್ತಾರೆ. ಜೊತೆಗೆ ವಚನ ಬಂದಾಗ ಹೌದೌದು ಎಂದು ಹೇಳುತ್ತಾ ಕಥೆಯ ಬೆಳವಣಿಗೆಗೆ ಸ್ವಾರಸ್ಯ ತಂದುಕೊಡುತ್ತಾರೆ. ಗುರು ಶಿಷ್ಯ ಬಾಂಧವ್ಯವು ಧಾರ್ಮಿಕ ವೃತ್ತಿ ಗಾಯಕರಲ್ಲಿರುವಷ್ಟು ಗುರುತರವಾಗಿ ಇವರಲ್ಲಿ ಕಂಡುಬರುವುದಿಲ್ಲ. ತಂಬೂರಿಯವರು ಹರಿಜನರ ಛಲವಾದಿ ಹಾಗೂ ಹಣತರು ಎಂಬ ಉಪಜಾತಿಗೆ ಸೇರಿದವರು. ಇವರ ಮನೆ ದೇವರು ಕರಿಯಮ್ಮ. ಈ ದೇವತೆಯನ್ನು ಕುರಿತ ಕಥನ ಕಾವ್ಯ ಯಾವುದನ್ನು ಇವರು ಹಾಡುವಂತೆ ಕಾಣುವುದಿಲ್ಲ. ಆದರೆ ಈ ದೇವತೆಯನ್ನು ಕುರಿತ ತ್ರಿಪದಿಗಳನ್ನು ಹಾಡುತ್ತಾರೆ. ಕರಿಯಮ್ಮನನ್ನು ಇವರು ಲಕ್ಷ್ಮಿ ಎಂದು ಭಾವಿಸುತ್ತಾರೆ. ಇವರು ಉತ್ತರದ ಕಡೆಯಿಂದ ದಕ್ಷಿಣಕ್ಕೆ ಬಂದವರಂತೆ. ಬರುವ ದಾರಿಯಲ್ಲಿ ಕವಿಲೆ ದುರ್ಗದಿಂದ ಇವರ ಬೆನ್ನ ಹಿಂದೆಯೇ ಬಂದ ದೇವತೆಯಂತೆ ಕರಿಯಮ್ಮ ಕರಿಯಮ್ಮನ ಹಬ್ಬವನ್ನು ಯುಗಾದಿ ಕಳೆದ 15ನೆಯ ದಿನದಲ್ಲಿ ನಡೆಸುತ್ತಾರೆ. ಮಂಗಳವಾರ ತೇರಿಗೆ ಕಳಸ ಕಟ್ಟುತ್ತಾರೆ. ಬುಧವಾರ ಬೆಳಗ್ಗೆ ಪೂಜೆ ಮಾಡಿ ಕುರಿ ಕೋಳಿ ಕೋಣಗಳ ಬಲಿ ಕೊಡುತ್ತಾರೆ. ಅದೇ ದಿನ ರಾತ್ರಿ ಕುದುರೆ ವಾಹನೋತ್ಸವ ನಡೆಸುತ್ತಾರೆ. ಉತ್ಸವದಲ್ಲಿ ಭಕ್ತರು ಬಾಯಿ ಬೀಗ ಹಾಕಿಕೊಂಡು ಹರಕೆ ಸಲ್ಲಿಸುತ್ತಾರೆ. ಗುರುವಾರ ತೇರು. ಸಿಡಿಯಾಡುವ ಪದ್ಧತಿಯೂ ಉಂಟು. ಕರಿಯಮ್ಮನ ಮಗ ಕೆಂಚರಾಯ ಭೂತಾಳೆ ಮರದಲ್ಲಿ ಮಾಡಿರುವ ಕೆಂಚರಾಯನ ಮುಖವಾಡವನ್ನು ಒಬ್ಬ ತಲೆಗೆ ಕಟ್ಟಿಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ಕೆಂಚರಾಯ ಮೈತುಂಬಿ ಬರುತ್ತಾನೆ. ಆಗ ಭಕ್ತರು ಕೋಳಿಗಳನ್ನು ಅವನ ಮುಂದೆ ಹಾರಿಬಿಡುತ್ತಾರೆ. ಕೆಂಚರಾಯ ಅವನ್ನು ಅಟ್ಟಾಡಿಕೊಂಡು ಹಿಡಿದು ಅವುಗಳ ಕುತ್ತಿಗೆಯನ್ನು ಕಚ್ಚಿ ರಕ್ತ ಹೀರಿ ಬೀಸಾಡುತ್ತಾನೆ. ಅವನೆಸೆದ ಕೋಳಿಗಳನ್ನು ಅಡುಗೆ ಮಾಡಿ ಪ್ರಸಾದವೆಂದು ಜನ ಭಕ್ತಿಯಿಂದ ಸೇವಿಸುತ್ತಾರೆ. ಕರಿಯಮ್ಮ ಕೆಂಚರಾಯರಲ್ಲದೆ ದೂತರಾಯ ಕೆಂಪಮ್ಮ ಎಂಬ ದೇವತೆಗಳನ್ನು ಇವರು ಆರಾಧಿಸುತ್ತಾರೆ. ಆದರೂ ಇವರಿಗೆ ಇಷ್ಟೇ ದೇವತೆಗಳು ಸಾಲವು. ಶಿವ ವಿಷ್ಣು ಮುಂತಾದ ವೈದಿಕ ದೇವತೆಗಳಿಗೂ ಮೊರೆ ಹೋಗುತ್ತಾರೆ. ಕರಿಯಮ್ಮನ ಹಬ್ಬವಲ್ಲದೆ ಮಳದಮಸಿ ಹಬ್ಬ, ಮೇಟಿ ಹಬ್ಬ ಮತ್ತು ನೂಲು ಹಬ್ಬ ಎಂಬ ಹಬ್ಬಗಳನ್ನು ಇವರು ಆಚರಿಸುತ್ತಾರೆ. ಮಳದಮಸಿ ಹಬ್ಬ ಪಿತೃಪೂಜೆಗೆ ಸಂಬಂಧಿಸಿದ್ದು, ಸತ್ತು ಕೆಟ್ಟವರಿಗೆ ಹಬ್ಬದಲ್ಲಿ ಅನ್ನ ಹಾಕುತ್ತಾರೆ. ಮಗನ ಮಾರಿ ಮಳದಮಸಿ ಹಬ್ಬ ಮಾಡು ಎನ್ನುವ ಇವರಲ್ಲಿರುವ ಗಾದೆ ಪಿತೃಪೂಜೆಯ ಪ್ರಾಧಾನ್ಯವನ್ನು ಎತ್ತಿ ತೋರಿಸುತ್ತದೆ. ಆದ್ದರಿಂದ ಯಾವ ಹಬ್ಬವನ್ನು ಆಚರಿಸದೇ ಇದ್ದರೂ ಈ ಹಬ್ಬವನ್ನು ಕಡ್ಡಾಯವಾಗಿ ಆಚರಿಸುತ್ತಾರೆ. ಗೌರಿ ಹಬ್ಬದ ಅನಂತರದ ಅಮಾವಾಸ್ಯೆಯ ದಿನದಂದು ಹಬ್ಬ ಬರುತ್ತದೆ. ಅಂದು ಮನೆ ಮಠಗಳನ್ನೆಲ್ಲ ಗುಡಿಸಿ ಸಾರಿಸಿ ಮಿಂದು ಮಡಿ ಮಾಡಿಕೊಂಡು ಐದು ಕೊಡಪಾನದ ತುಂಬ ನೀರು ತುಂಬಿ ಹೊಸ ಬಟ್ಟೆಗಳ ಮೇಲೆ ಕಳಸದಂತಿರಿಸಿ ಮನೆಯಲ್ಲಿ ಮಾಡಿದ ಅಡುಗೆಯನ್ನೆಲ್ಲ ಎಡೆ ಮಾಡಿ ಪೂಜಿಸುತ್ತಾರೆ. ಸತ್ತವರೆಲ್ಲ ಬಂದು ಎಡೆಯನ್ನು ಸ್ವೀಕರಿಸಿದರೆಂದು ನಂಬುತ್ತಾರೆ. ನೂಲು ಹಬ್ಬ ಮಳೆ ಪುರಾಣದ ಹಿನ್ನೆಲೆಯಲ್ಲಿ ಆಚರಣೆಗೆ ಬಂದಿರುವಂತೆ ಕಾಣುತ್ತದೆ. ಯಾವ ಮಳೆ ಹುಸಿದ್ರೂ ಆಶ್ಲೆ ಮಳೆ ನಾನು ಹುಸಿಯಾಕಿಲ್ಲ ಎಂಬುದಾಗಿ ಆಶ್ಲೇಷೆ ಮಳೆ ರೈತರಿಗೆ ಭರವಸೆ ಕೊಟ್ಟಿತಂತೆ. ಆದ್ದರಿಂದ ಮಳೆ ಪ್ರಾರಂಭವಾಗುವ ದಿನ ಇಲ್ಲವೇ ಮಳೆಯ ಅವಧಿಯಲ್ಲಿ ಬರುವ ಹುಣ್ಣಿಮೆಯ ದಿನ ನೂಲಿನ ಹಬ್ಬ ನಡೆಸುತ್ತಾರೆ. ಅಂದು ಗ್ರಾಮ ದೇವತೆಗೆ ಪೂಜೆ ಮಾಡಿಸಿ ಕಾಣಿಕೆ ಸಲ್ಲಿಸಿ ಪೂಜಾರಿಯ ಕೈಯಿಂದ ಹಸಿ ನೂಲನ್ನು ತಮ್ಮ ಮುಂಗೈಗೆ ಕಟ್ಟಿಸಿಕೊಳ್ಳುತ್ತಾರೆ. ಸಂಕ್ರಾಂತಿ ಹಬ್ಬವನ್ನು ಇವರು ಮೇಟಿ ಹಬ್ಬ ಎಂದು ಕರೆಯುತ್ತಾರೆ. ಕಣದಲ್ಲಿರುವ ಮೇಟಿಯ ಸುತ್ತ ಗುಡಿಸಿ ಸಾರಿಸಿ ರಂಗೋಲಿ ಇಕ್ಕಿ ಕವುಂಟಿಕಾಯಿ ಉತ್ರಾಣಿ ಕಡ್ಡಿ ಬೇಯಿನಿ ಹರಗಳಿಂದ ಮೇಟಿಯನ್ನು ಶೃಂಗರಿಸಿ ಅರಿಶಿನ ಕುಂಕುಮ ವಿಭೂತಿಗಳನ್ನು ಹಚ್ಚಿ ಹಾಲು ಅನ್ನ ಕಡುಬುಗಳನ್ನು ಎಡೆಮಾಡಿ ಪೂಜಿಸುತ್ತಾರೆ. ತಂಬೂರಿಯವರ ಆಚಾರ ವಿಚಾರಗಳಲ್ಲಿಯೂ ವೈಶಿಷ್ಟ್ಯವಿದೆ. ಹುಟ್ಟಿದ ಮಕ್ಕಳಿಗೆ ಯಾವ ಹೆಸರನ್ನಿಡಬೇಕೆಂಬುದನ್ನು ಇವರು ಜೋಯಿಸರಿಂದ ತಿಳಿದುಕೊಳ್ಳುತ್ತಾರೆ. ಮಗು ಹುಟ್ಟಿದ ಹನ್ನೆರಡನೆಯ ದಿನದಲ್ಲಿ ಮನೆ ಮಠ ಸಾರಿಸಿ ಮಡಿ ಮಾಡಿಕೊಂಡು ಜೋಯಿಸರ ಮನೆಗೆ ಹೋಗುತ್ತಾರೆ. ಜೋಯಿಸರು ಮಂತ್ರಿಸಿದ ತೀರ್ಥವನ್ನು ಕೊಟ್ಟು ಮಗುವಿಗೆ ಯಾವ ಹೆಸರಿಡಬೇಕೆಂದು ಸೂಚಿಸುತ್ತಾರೆ. ತಂದ ತೀರ್ಥವನ್ನು ಮಾಡಿದ ಅಡುಗೆಯ ಪದಾರ್ಥಗಳ ಮೇಲೆಲ್ಲ ಚುಮುಕಿಸುತ್ತಾರೆ. ಮಗುವಿಗೆ ಸ್ನಾನ ಮಾಡಿಸಿ ತೊಟ್ಟಿಲಿಗೆ ಪೂಜೆ ಮಾಡಿ ಮುತ್ತೈದೆಯರು ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸುತ್ತಾರೆ. ಬಂಧು ಬಳಗದವರೆಲ್ಲ ಒಂದು ತಟ್ಟೆ ಅಕ್ಕಿಯನ್ನು ಒಂದೊಂದು ರೂಪಾಯಿಯನ್ನು ತಂದು ಬಾಣಂತಿ ಮುಂದೆ ಹಾಸಿರುವ ಬಟ್ಟೆಗೆ ಸುರಿಯುತ್ತಾರೆ. ಇದಕ್ಕೆ ಬೊಕ್ಕಲಕ್ಕಿ ಎಂದು ಹೆಸರು. ಬೊಕ್ಕಲಕ್ಕಿಯಲ್ಲಿ ಗಂಜಿ ಮಾಡಿ ಅದರೊಂದಿಗೆ ಬೈನಂದಿಂಡು, ಕಡಲೆಕಾಳು, ಉಪ್ಪು ಹಾಕಿ ಹೆಸರು ತಯಾರಿಸುತ್ತಾರೆ. ಒರಳು ಕಲ್ಲನ್ನು ತೊಳೆದು ಅದರ ಮುಂದೆ ಮಾಡಿದ ಅಡುಗೆಯನ್ನು ಬಾಣಂತಿಯ ಬಟ್ಟೆಗಳೊಡನೆ ಇಡುತ್ತಾರೆ. ಅದರ ಮುಂದೆ ಮಗುವನ್ನು ಕುಳ್ಳಿರಿಸಿ ಪೂಜೆ ಮಾಡಿ ಬಂದು ನಿಮಿಷದ ಕಾಲ ಮಗುವೊಂದನ್ನೇ ಒಳಗೆ ಬಿಟ್ಟು ಎಲ್ಲರೂ ಹೊರಕ್ಕೆ ಬಂದು ಬಿಡುತ್ತಾರೆ. ಅನಂತರ ಒಳಕ್ಕೆ ಬಂದು ಮಗುವಿಗೆ ಬೊಕ್ಕಲಕ್ಕಿ ಹಾಕಿದೆವೆಂದು ಹೇಳಿ ಬಾಣಂತಿಗೆ ಗಂಜಿಯನ್ನು ಕುಡಿಸುತ್ತಾರೆ. ಹೆಣ್ಣು ಋತುವಾದಾಗ ಐದು ದಿನಗಳವರೆಗೆ ಅವಳನ್ನು ಕೊಟ್ಟಿಗೆಯಲ್ಲಿರಿಸುತ್ತಾರೆ. ನಿತ್ಯ ಸ್ನಾನ ಮಾಡಿಸುತ್ತಾರೆ. ಐದನೆಯ ದಿನ ನೀರು ಹೊಯ್ದು ಜಗಲಿ ಮೇಲೆ ಕರೆದುಕೊಳ್ಳುತ್ತಾರೆ. ಹನ್ನೆರಡು ದಿನಗಳವರೆಗೆ ಆಕೆ ಗಂಡಸರ ಮುಖ ನೋಡುವಂತಿಲ್ಲ. ಹನ್ನೆರಡನೆಯ ದಿನ ನೀರು ಹಾಕಿ ಹೊಸ ಸೀರೆ ಉಡಿಸಿ ಶೃಂಗಾರ ಮಾಡಿ ಗಂಗೆ ಪೂಜೆ ಮಾಡಿಸುತ್ತಾರೆ. ತಂಬಿಗೆಯಲ್ಲಿ ತುಂಬಿದ ಗಂಗೆಯನ್ನು ಆಕೆ ಹೊತ್ತುಕೊಂಡು ಹೋಗಿ ಹಲಸಿನ ಮರಕ್ಕೆ ಎರೆದು ಬರುತ್ತಾಳೆ. ಮನೆಗೆ ಬಂದ ಮೇಲೆ ಬಂಧು ಬಳಗವೆಲ್ಲ ಬೊಕ್ಕಲಕ್ಕಿ ಹಾಕಿ ಉಡುಗೊರೆಯನ್ನು ಕೊಡುತ್ತಾರೆ. ಮದುವೆ ವಿಚಾರದಲ್ಲಿ ಗಂಡು ಹೆಣ್ಣು ಯಾರೆಂಬುದು ಗೊತ್ತಾದ ಮೇಲೆ ಲಗ್ನ ಕಟ್ಟಿಸುವ ಕಾರ್ಯ ನಡೆಯುತ್ತದೆ. ಅಂದು ಗಂಡಿನ ಕಡೆಯವರು ಸೀರೆ, ರವಿಕೆ, ಎಲೆ, ಅಡಿಕೆ, ಹೂವು, ಹಣ್ಣು, ಕಡಗ, ಕಜ್ಜಾಯಗಳೊಡನೆ ಹೆಣ್ಣಿನ ಮನೆಗೆ ಬರುತ್ತಾರೆ. ಹೆಣ್ಣನ್ನು ಹಸೆ ಕೂರಿಸಿ ಬೊಕ್ಕಲಕ್ಕಿ ಹುಯ್ದ ಮೇಲೆ ಜೋಯಿಸರು ಲಗ್ನ ಬರೆದು ಕೊಡುತ್ತಾರೆ. ಮದುವೆ ಐದು ದಿನವಿದೆ ಎಂದಾಗ ನೆಂಟರಿಷ್ಟರು ತಮ್ಮ ತಮ್ಮ ಮನೆಗಳಲ್ಲಿ ಹೆಣ್ಣು ಗಂಡುಗಳನ್ನು ಹಸೆ ಕೂರಿಸಿ ಮುಯ್ಯಿ ಮಾಡುತ್ತಾರೆ. ಮದುವೆಗೆ ಮುಂಚೆ ಮೂರು ದಿನಗಳಿರುವಾಗ ಗಂಡು ಯಾವುದೇ ಕಾರಣದಿಂದಲೂ ಹೊರಗಡೆ ಹೋಗುವಂತಿಲ್ಲ. ನಾಳೆ ಧಾರೆ ಎನ್ನುವಾಗ ಗಂಡಿನ ಮನೆ ಚಪ್ಪರದೂಟವಾಗುತ್ತದೆ. ಹೆಣ್ಣಿನ ಮನೆಗೆ ಬಂದ ಗಂಡನ್ನು ಆರತಿ ಬೆಳಗಿ ಕರೆತಂದು ಹೊರ ಚಪ್ಪರದಲ್ಲಿ ಕೂರಿಸುತ್ತಾರೆ. ಧಾರೆಗೆ ನಿಲ್ಲಿಸುತ್ತಾರೆ. ಹಾಲಿನ ತಂಬಿಗೆಗೆ ತಾಳಿ ಕಟ್ಟಿ ಹತ್ತಾರು ಜನ ಹಿರಿಯರ ಕೈ ಮುಟ್ಟಿಸಿ ತಂದು ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ಮಾಡಿಸುತ್ತಾರೆ. ಹಾಲು ತುಪ್ಪ ಬಿಡುತ್ತಾರೆ. ಆಮೇಲೆ ಹಸೆ, ಅನಂತರ ಮುಯ್ಯಿ, ಆಮೇಲೆ ಹೊಳಶಾಸ್ತ್ರ. ಗಂಡು ಹೆಣ್ಣು ಇಬ್ಬರೂ ಹೊಳೆದಡಕ್ಕೆ ಬಂದು ಎರಡು ತಂಬಿಗೆ ನೀರನ್ನು ಮೊಗೆದು ಕಳಸ ಮಾಡಿ ಗಂಗೆಯನ್ನು ಪೂಜಿಸುತ್ತಾರೆ. ಇದು ಕೇಲಿನ ಪೂಜೆ. ಇಬ್ಬರು ಒಂದೊಂದು ಕಳಸವನ್ನು ಹೊತ್ತು ತಂದು ಹಲಸಿನ ಮರಕ್ಕೆ ಬಿಡುತ್ತಾರೆ. ಇದಾದ ಮೇಲೆ ಗಂಡಿನ ಮನೆಗೆ ಹೆಣ್ಣನ್ನು ಕಳುಹಿಸಿಕೊಡುತ್ತಾರೆ. ಆಗ ಹೆಣ್ಣಿನ ಮನೆಯವರು ಒಂದು ಹೆಡಿಗೆಯಲ್ಲಿ ಕಂಚಿನ ಗಂಗಳ, ಚೊಂಬು, ಬಟ್ಟಲು, ಕುಡುಗೋಲು ಮುಂತಾದ ನಿತ್ಯ ಬಳಕೆಯ ವಸ್ತುಗಳ ಜೊತೆಗೆ ಹಾಸಲು ಹೊದಿಯಲು ಬೇಕಾದ ವಸ್ತುಗಳನ್ನು ಕುಳವಾಡಿ ತಲೆಯ ಮೇಲೆ ಹೊರಿಸಿ ಕಳಿಸಿಕೊಡುತ್ತಾರೆ. ಶವ ಸಂಸ್ಕಾರಾದಿ ಕ್ರಿಯೆಗಳು ಇವರಲ್ಲಿ ತೀರಾ ವಿಚಿತ್ರವಾಗಿರುವುದನ್ನು ನೋಡಬಹುದು. ಹೆಣವನ್ನು ಕೈಕಾಲು ಮುರಿದು ಮಲಗಿಸಿ ಅದರ ಎದೆಯ ಮೇಲೆ ಕುಡುಗೋಲಿಡುತ್ತಾರೆ. ತಲೆದೆಸೆ ಹರಳೆಣ್ಣೆ ದೀಪ ಹಚ್ಚಿಡುತ್ತಾರೆ. ಹೆಣಕ್ಕೆ ನೀರು ಹೊಯ್ದು ಬಟ್ಟೆ ಬರೆ ಉಡಿಸಿ ಬಾಯಿಗೆ ತಾಂಬೂಲ, ಚಿನ್ನ ಬೆಳ್ಳಿ ಚೂರುಗಳನ್ನು ತುಂಬುತ್ತಾರೆ. ಹೆಣವನ್ನು ಗೋಡೆಗೆ ಒರಗಿಸಿ ಕುಳ್ಳಿರಿಸುತ್ತಾರೆ. ಸತ್ತವನ ಹೆಂಡತಿಗೆ ಹೊಸ ಸೀರೆ ರವಿಕೆ ತೊಡಿಸಿ ಹೆಣದ ಪಕ್ಕದಲ್ಲಿ ಹಸೆ ಕೂರಿಸುತ್ತಾರೆ. ಮಡಿಲಕ್ಕಿ ತುಂಬುತ್ತಾರೆ. ಆಮೇಲೆ ಹೆಣವನ್ನು ಕುರುಜಿನ ಮೇಲೆ ಕುಳ್ಳಿರಿಸಿ ಅಕ್ಕಿ ಹಾಗೂ ಪುರಿಯನ್ನು ಹೆಣದ ಮೇಲೆ ಎರಚುತ್ತಾ ಹೊತ್ತು ತರುತ್ತಾರೆ. ಇತರ ಜಾತಿಗಳಂತೆ ಹಿಂಡೆ ಕುಳು ಹಾಕುವ ಪದ್ಧತಿ ಇವರಲ್ಲಿಲ್ಲ. ಆದರೆ ಹಿರಿಯ ಮಗ ತಲೆಗೊಳ್ಳಿ ಎಂಬ ಹೆಸರಿನ ಪಂಜನ್ನು ಹಿಡಿದುಕೊಂಡು ಹೆಣದ ಮುಂದೆ ಬರುತ್ತಾನೆ. ಗುಂಡಿ ಪೂಜೆ ಮಾಡಿ ಸುತ್ತ ವಿಭೂತಿ ಪಟ್ಟೆ ಬರೆದು ಹೆಣವನ್ನು ಹೊಸ ಬಟ್ಟೆಯಲ್ಲಿ ಮುಚ್ಚಿ ಪಂಜು ಹಿಡಿದಿರುವ ಮಗನಿಂದ ಮೊದಲು ಮಣ್ಣನ್ನು ಸುರಿಸುತ್ತಾರೆ. ಅಲ್ಲಿಂದ ಮನೆಗೆ ಬಂದು ಸತ್ತ ಸ್ಥಳದಲ್ಲಿ ದೀಪ ಹಚ್ಚಿ ಇಟ್ಟಿರುತ್ತಾರೆ. ಬಂದವರು ಕೈಕಾಲು ತೊಳೆದುಕೊಂಡು ದೂಡ್ಲಿಕಾಯಿಯ ಹುಳಿಯಲ್ಲಿ ಅದ್ದಿಕೊಂಡು ದೀಪಕ್ಕೆ ಕೈ ಮುಗಿದು ತಮ್ಮ ತಮ್ಮ ಮನೆಗೆ ಹೋಗುತ್ತಾರೆ. ಸತ್ತ ಹನ್ನೆರಡನೆಯ ದಿನಕ್ಕೆ ತಿಥಿ ಮಾಡುತ್ತಾರೆ. ತಿಥಿ ಮಾಡುವುದರಿಂದ ಸತ್ತವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇವರಿಗಿದೆ. ತಿಥಿಯಲ್ಲಿ ಹನ್ನೆರಡು ಎಡೆ ಇರುತ್ತಾರೆ. ಹನ್ನೆರಡು ಎಡೆಗಳು ಸತ್ತವನ ಕೈ, ಕಾಲು, ಎದೆ, ತಲೆ, ಕಣ್ಣು, ಕಿವಿ, ಬೆನ್ನು, ಮೂಗು, ಬಾಯಿ, ಹೊಟ್ಟೆ, ಲಿಂಗ ಮತ್ತು ಅಂಡು ಈ ಹನ್ನೆರಡು ಅವಯವಗಳಿಗೆ. ಸತ್ತವನ ಹೆಸರಿನಲ್ಲಿ ಕಳಸ ಪೂಜಿಸಿ ಮಾಂಸದ ಅಡುಗೆಯನ್ನು ಎಡೆ ಮಾಡುತ್ತಾರೆ. ಬಸುರಿ ಹೆಂಗಸನ್ನು ಗಂಡನ ಮನೆಯಿಂದ ತವರಿಗೆ ಕಳುಹಿಸುವಾಗ ಗಂಗೆ ಪೂಜೆ ಮಾಡಿ ಗಂಗೆಗೆ ಬಾಗಿನ ಬಿಡುವ ಪದ್ಧತಿಯು ಇವರಲ್ಲಿ ಇದೆ. ಹರಿಜನರಲ್ಲಿ ವಿಶಿಷ್ಟ ಸಂಪ್ರದಾಯಗಳನ್ನು ಉಳಿಸಿಕೊಂಡು ಬಂದಿರುವ ಛಲವಾದಿಗಳನ್ನು ಹಣತರನ್ನು ಮಾನವಶಾಸ್ತ್ರೀಯ ದೃಷ್ಟಿಯಿಂದ ಸರ್ವೇಕ್ಷಣ ಮಾಡುವ ಅಗತ್ಯವಿದೆ. ತಂಬೂರಿಯವರು ವೃತ್ತಿ ಗಾಯಕರಾಗಿ ವಿಶಿಷ್ಟ ಸಂಪ್ರದಾಯಕ್ಕೆ ಸೇರಿದವರಾಗಿರುವುದರ ಜೊತೆಗೆ ಊರೊಟ್ಟಿನ ಮದುವೆ ಮುಂಜಿಗಳಲ್ಲಿ ವಾದ್ಯವನ್ನು ನುಡಿಸುತ್ತಾರೆ. ಇವರ ಚಿಟ್ಮೇಳವೆಂಬುದು ಕರಡೆ, ಡೋಲು, ಡುಮ್ಕಿ, ಮೋರಿಗಳಿಂದ ಕೂಡಿದ ಜನಪದ ನೃತ್ಯ.